ನಾಶ್ವಯಂ ಪದ್ಮನಾಭಸ್ಯ ಮುಖಪದ್ಮಾಭಿನಿಸೃತ ಶ್ರೀಕೃಷ್ಣ ಪರಮಾತ್ಮನ ಪುಟ್ಟು ಬಾಯಲ್ಲಿ ಅನಂತ ಬ್ರಹ್ಮಾಂಡವನ್ನು ದೇವರು ತೋರಿಸಿಲ್ವೇ, ಹಾಗೆ ಅವನ ಉಪದೇಶದಲ್ಲಿ ಅನಂತ ವೇದಾರ್ಥವನ್ನ ತುಂಬಿ ನಮಗೆಲ್ಲ ಪೂರ್ಣಾನುಗ್ರಹ ಮಾಡಿದ ಪ್ರಭು. ಅದರ ಒಂದು ಮಾತನ್ನ ಹೇಳಿ, ದ್ವಾಯುವೋ ಪುರುಷೋ ಲೋಕೆ ಖರಶ್ಚಾಖರ ಏವಚ, ಖರ ಪುರುಷರು ಅಖರ ಪುರುಷರು ಇವರಿಬ್ಬರಿಂದ ನಾನು ಉತ್ತಮ. ಖರ ಅಂದ್ರೇನು? ಕೆಲವರೆಲ್ಲ ಘಟಪಟಾದಿ ವಸ್ತುಗಳು. ಅಖರ ಅಂದ್ರೆ ಪ್ರಕೃತಿ. ಹೀಗೆ ಮನಸ್ಸಿಗೆ ಬಂದಂತೆ ಅರ್ಥ ಮಾಡಿದ್ದ ಶ್ರೀಮದಾಚಾರ್ಯ ಮಾತ್ರ. ಖರ ಅಂದ್ರೆ ಬ್ರಹ್ಮಾದಿ ಜೀವರಾಶಿಗಳು, ಅಖರ ಅಂದ್ರೆ ಲಕ್ಷ್ಮೀದೇವಿ, ಅವರಿಬ್ಬರಿಗಿಂತ ಉತ್ತಮ ನಾನು. ಸರಿ, ನೀವು ಹೇಳಿಬಿಟ್ರೆ ಆಯ್ತು, ಪ್ರಮಾಣ ಬೇಕಲ್ಲ ಅಂದ್ರೆ ವೇದವ್ಯಾಸದೇವರ ಮಾತನ್ನೇ ವಿಶ್ವತತ್ವ ನಿರ್ಣಯ ಎರಡನೇ ಪರಿಚ್ಛೇದದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿ ಪ್ರಾಮಾಣಿಕತೆಯನ್ನು ತೋರ್ಪಡಿಸಿದ್ದಾರೆ. ಬ್ರಹ್ಮ ಶಿವ ಸ್ವರಾಧ್ಯಾಶ್ಚ ಶರೀರ ಕ್ಷರಣ ಅಕ್ಷರ ಲಕ್ಷ್ಮೀಹಿ ಅಕ್ಷರ ದೇಹತ್ವಾತೆ ಅಕ್ಷರ ತತ್ಪರೋಹರಿಹಿ. ಯಾವ ವಿಷಯದಲ್ಲಿ ಪರಮಾತ್ಮ ಇವರಿಗಿಂತ ಉತ್ತಮ? ಸ್ವಾತಂತ್ರ್ಯ ಶಕ್ತಿ ವಿಜ್ಞಾನ ಸುಖಾದ್ಯೈ ಅಖಿಲೈರ್ಗುಣೈ ನಿಸ್ಸೀಮತ್ವೇನ ತೇ ಸರ್ವೇ ತದ್ವಶಾ ಸರ್ವ. ಎಲ್ಲ ವಿಷಯದಲ್ಲೂ ಭಗವಂತ ಇವರೆಲ್ಲರಿಗಿಂತ ಉತ್ತಮ. ಈ ಅದ್ಭುತವಾದ ವಿಚಾರಗಳನ್ನ ಗೋಪಾಲದಾಸರು ಒಂದು ನುಡಿಯಲ್ಲಿ ಅದ್ಭುತ ವರ್ಣನೆ ಮಾಡಿಕೊಟ್ಟಾರೆ. ಚೇತನನು ಅಹುದುನಿ ಚೇಷ್ಟೆಯೇನು ಮಾಡಿಸನು, ಅಚೇತನನು ಅಹುದುನಿ ಸುಮ್ಮನಿರಲು, ಏತರ ನಾನಲ್ಲ ನಿನ್ನಂಗ್ರಿ ಸರಿಯಲ್ಲ, ಚೇತನನು ಅಹುದುನಿ ಚಲಿಸೇ ಚಲಿಸುವೆನು, ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಸರ್ವೇಶ. ಯಾವುದೇ ಶಬ್ದಕ್ಕೆ ಅರ್ಥ ಮಾಡಬೇಕಾದ್ರೆ ವೇದವ್ಯಾಸದೇವರ ಮಾತುಗಳು, ವೇದ ವಾಕ್ಯಗಳು, ಯುಕ್ತಿ ವಾಕ್ಯಗಳು ಅದರಿಂದಲೇ ಸಮರ್ಥನೆ ಮಾಡ್ತಾರೆ ಹೊರತಾಗಿ ಅಪ್ರಾಮಾಣಿಕ ಮಾತನ್ನ ಆಚಾರ್ಯರ ಹತ್ರ ಸುಳಿಯೋದ್ರ. ಅಂತಹ ಅದ್ಭುತವಾದ ಪ್ರಾಮಾಣಿಕತೆ ನಮ್ಮ ಆನಂದ ತೀರ್ಥರು ಒಬ್ಬರಿಗೆ ಈ ಪ್ರಪಂಚದಲ್ಲಿ. ಅಂತಹ ಆನಂದ ತೀರ್ಥರ ಪೀಠದಲ್ಲಿ 70 ವರ್ಷ ಊದುಕೊಂಡು ಸುಧಾರ್ಯ 37 ಗ್ರಂಥಗಳು ಚಂದ್ರಿಕಾದಿ ವ್ಯಾಸತ್ರಯಗಳನ್ನು ಅನಾಯಾಸೇನ ಪಾಠ ಪ್ರವಚನ ಮಾಡಿ ಸಾವಿರಾರು ಪಂಡಿತರನ್ನು ತಯಾರು ಮಾಡಿದ ಇವರೇ ನಮಗೆ ಮಧ್ವಾಚಾರ ರೂಪದಿಂದ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದಾರೆ ಶ್ರೀಕೃಷ್ಣ. ಇನ್ನೊಂದೇ ಮಾತು, ಇವತ್ತು ಗೀತಾ ಜಯಂತಿ ದಿವಸ ಈ ಪೇಚಾರು ಸ್ವಾಮಿ ಸನ್ನಿಧಾನದಲ್ಲಿ ಅನೇಕ ಪಂಡಿತೋತ್ಸವರ ಬಾಯಿಂದ ನೀವೆಲ್ಲ ಭಗವದ್ಗೀತಾ ಕೇಳಿದ್ದೀರಲ್ಲ, ನಿಮಗೆ ಯಮದೇವರ ದರ್ಶನ ಆಗೋದಿಲ್ಲ, ವೈಕುಂಠದಲ್ಲೇ ಪ್ರಾರ್ಥನೆ.
ಖೇಡಾ ಕೃಷ್ಣಾಚಾರ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಪೂಜ್ಯ ಶ್ರೀಪಾದಂಗಳವರಿಂದ ಅವರ ಆಶೀರ್ವಚನವನ್ನ ಅನುಗ್ರಹವನ್ನು ಸ್ವೀಕಾರ ಮಾಡಬೇಕು. ಮುಂದೆ ವಿದ್ಯಾಪೀಠದ ವಿದ್ವಾಂಸರಾದ ಶ್ರೀ ಮಾದನೂರು ನಾರಾಯಣಾಚಾರ್ಯರು ಗುಣತ್ರಯದ ಪ್ರಭಾವದ ಬಗ್ಗೆ ಅವರು ಮಾತಾಡ್ತಾರೆ. ಅವರ ನಂತರ ಈ ಗೀತಾ ಮಾಲಿಕೆಯ ಕೊನೆಯ ಪ್ರವಚನಕಾರರು ಬ್ರಹ್ಮಣ್ಯಾಚಾರ್ಯರು, ಅವರು ವೇದಿಕೆಯಲ್ಲಿ ಬರಬೇಕು ಅಂತ ಪ್ರಾರ್ಥನೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನಗೆ ಸಿಕ್ಕಂತಹ ಈ ಗೀತೆಯ ಭಾಗ ಅನೇಕ ವಿಶೇಷಗಳಿಂದ ಕೂಡಿದೆ. ಇದು ಇದರಲ್ಲಿ ಈ ಸಾರಧಾರದ ಭಾಗದಲ್ಲಿ ಶ್ರೀಗಳವರು ತಮ್ಮ ಪ್ರವಚನಗಳಲ್ಲಿ ಹೆಚ್ಚಾಗಿ ಬಳಸುವಂತಹ ದೃಷ್ಟಾಂತ ಕಥೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಾರಧಾರದ ಭಾಗದಲ್ಲಿ. ಅಲ್ಲದೆ ಇವತ್ತಿನ ಸಮಾಜ ಹೇಗಿರಬೇಕು ಅನ್ನೋದರ ಬಗ್ಗೆ ಶ್ರೀಗಳಿಗೆ ಒಂದು ಕನಸಿದೆ. ಆ ಸಮಾಜದ ಒಂದು ಕಲ್ಪನೆಯನ್ನ ಶ್ರೀಗಳವರು ತಮ್ಮ ಗೀತಾ ಸಾರೋದ್ಧಾರದಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಅಲ್ಲದೇನೆ ಈ ಗೀತಾ ಸಾರೋದ್ಧಾರವನ್ನ ಶ್ರೀಗಳವರು ಬರೆದದ್ದು ಅಥವಾ ಇದನ್ನ ಸಂಕಲನ ಮಾಡಿದ್ದು ನಾನು ಹುಟ್ಟಿದ ವರ್ಷ ಇದು. ಅಂದ್ರೆ ನಾನು ಹುಟ್ಟಿದಾಗ ಸಂಕಲನವಾದಂತಹ ಈ ಗ್ರಂಥವನ್ನ ಕುರಿತು ನಾನು ಎಷ್ಟು ಮಾತಾಡಬಲ್ಲೆ? ಬಹಳ ಅಲ್ಪವಾಗಿ. ಇಲ್ಲಿ ಬರುವಂತಹ ಮಾತುಗಳನ್ನ ಶ್ರೀಗಳವರ ಧ್ವನಿಯಿಂದ ಕೇಳಿದರೆ ಮಾತ್ರ ಅದು ಸಾರ್ಥಕ. ನಾವು ಎಷ್ಟಕ್ಕೂ ಸಮರ್ಥರಲ್ಲ ಅದನ್ನು ಹೇಳೋದಕ್ಕೆ, ಅದನ್ನು ಅವರು ಹೇಳಿದ್ರೇನೆ ಚಂದ. ಅದು ಅಂತಹ ಅಪೂರ್ವವಾದ ವಿಚಾರಗಳನ್ನ ಇದು ಒಳಗೊಂಡಿದೆ. ಗುಣತ್ರಯಗಳ ವಿಭಾಗವನ್ನ ಹೇಳ್ತಾ ಶ್ರದ್ಧೆಯಲ್ಲಿ ಮೂರು ಬಗೆ, ಯಜ್ಞ, ದಾನ, ತಪಸ್ಸು ಇವುಗಳಲ್ಲೂ ಮೂರು ಬಗೆ, ಅದೇ ರೀತಿಯಾಗಿ ಸುಖದಲ್ಲೂ ಮೂರು ಬಗೆ ಅಂತ ಹೇಳ್ತಾ, ಈ ಮೂರು ಬಗೆಗೆ ಕಾರಣ ಯಾವುದು ಅಂದ್ರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತ ಹೇಳಿ. ಇಲ್ಲಿ ಗೀತೆಯಲ್ಲಿ ಬರುವಂತಹ ಒಂದು ಮಾತು, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಪ್ರತಿಯೊಬ್ಬನ ಶ್ರದ್ಧೆಯೂ ಕೂಡ ಅದು ಅವನ ಜೀವ ಸ್ವರೂಪಭೂತವಾದದ್ದು, ಅದು ಅದಕ್ಕೆ ತಕ್ಕಂತೆ ಅವನ ವರ್ತನೆಗಳು ನಡೀತದೆ. ನಮ್ಮ ವಸ್ತುತಃ ಮಧ್ವ ಸಿದ್ಧಾಂತದಲ್ಲಿ ತ್ರಿವಿಧ ಜೀವರನ್ನ ಪ್ರತಿಪಾದನೆ ಮಾಡಲಿಕ್ಕೆ ಭಗವದ್ಗೀತೆಯ ಒಂದು ಭಾಗ ಇದು ವಸ್ತುತಃ. ಆದರೆ ಶ್ರೀಗಳವರು ಅದರ ಬಗ್ಗೆ ಹೆಚ್ಚು ಒತ್ತು ಕೊಡದೇನೆ, ಯಾಕೆಂದ್ರೆ ಆಮೇಲೆ ಎಲ್ಲರೂ ಅಳಿಲಿಕ್ಕೆ ಶುರು ಮಾಡ್ತಾರೆ, ಇವನು ಸಾತ್ವಿಕ, ಇವನು ತಾಮಸ, ಇವನು ರಾಜಸ ಅಂತ ಹೇಳಿ. ಯಾಕೆಂದ್ರೆ ವಿವೇಕ ಇಲ್ಲದೇ ಇದ್ರೆ ಇಂತಹ ಅನರ್ಥಗಳಾಗುತ್ತದೆ. ಆದ್ದರಿಂದಾಗಿ ಶ್ರೀಗಳವರು ಆ ತ್ರಿವಿಧ ಜೀವರ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡದೇನೆ, ಜೀವನು ಮನುಷ್ಯನಾದವನು ಹೇಗೆ ವರ್ತಿಸಬೇಕು ಅನ್ನೋದರ ಬಗ್ಗೆ ವಿಶೇಷವಾಗಿ ಈ ಭಾಗದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿ ಆಹಾರದ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಬರೆದಿದ್ದಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಶಾಖಾಹಾರ, ಸಸ್ಯಾಹಾರದ ಬಗ್ಗೆ ವಿಶೇಷವಾದಂತಹ ಒಂದು ಹೆಮ್ಮೆಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದ ಎಲ್ಲಿಯೂ ಕೂಡ ಕಾಣದೇ ಇರತಕ್ಕಂತಹ ಸಸ್ಯಾಹಾರವನ್ನೇ ಕಾಪಾಡಿಕೊಂಡು ಬಂದಂತಹ ಒಂದು ದೇಶ ಅಂದ್ರೆ ಅದು ಭಾರತ ದೇಶ. ಯಾಕೆ ಈ ಆಹಾರದ ಬಗ್ಗೆ ಇಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಈ ಆಹಾರವೇ ನಮ್ಮ ಮನಸ್ಸು ಅಂತಃಕರಣವಾಗಿ ಪರಿಣಾಮ ಹೊಂದುತ್ತಾ ಇದೆ. ಹಾಗಾದ್ರೆ ಯಾವ ರೀತಿಯ ಆಹಾರವನ್ನ ನಾವು ಸ್ವೀಕಾರ ಮಾಡುತ್ತೇವೆಯೋ ಆ ರೀತಿಯಾಗಿ ನಮ್ಮ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಆ ಮನಸ್ಸು ಪರಿವರ್ತನೆಗೊಂಡಂತೆ ನಮ್ಮ ಚಟುವಟಿಕೆಗಳೆಲ್ಲವೂ ಕೂಡ ನಡೀತದೆ. ಆದ್ದರಿಂದಾಗಿ ಸಾತ್ವಿಕವಾದ ಆಹಾರಗಳು, ಮದ್ಯ, ಮಾಂಸ ಇವುಗಳನ್ನೆಲ್ಲವನ್ನೂ ಕೂಡ ತೊರೀಬೇಕು. ಇದೀಗ ಜಾತಿಯ ಬಗ್ಗೆ ಅಂದ್ರೆ ದಲಿತರ ಬಗ್ಗೆ ಶ್ರೀಗಳವರು ಕೆಲವು, ಅವರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗಬಾರದು, ಅವರಿಗೂ ನಾವು ವೈಷ್ಣವ ದೀಕ್ಷೆಯನ್ನು ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಹೇಗೆ ಅಂದ್ರೆ ಅವರು ಮಧ್ಯ ಮಾಂಸಾದಿಗಳನ್ನು ಬಿಟ್ಟು ಅವರು ಭಾರತೀಯ ಪರಂಪರೆಯನ್ನು ರೂಢಿಸಿಕೊಳ್ಬೇಕು, ವೈಷ್ಣವ ದೀಕ್ಷೆಯನ್ನು ನಾವು ಅವರಿಗೆ ಕೊಡ್ತೇವೆ ಅನ್ನುವಂತಹ ಮಾತನ್ನ, ಧ್ಯೇಯವನ್ನ ಶ್ರೀಗಳವರು ಇಟ್ಟುಕೊಂಡಿದ್ದಾರೆ. ಅಂದ್ರೆ ಇಡೀ ಮನುಷ್ಯನ, ಇವತ್ತು ನಾವೇನು ಸಮಾಜದಲ್ಲಿ ಅನೇಕ ದುರ್ಘಟನೆಗಳನ್ನು ನೋಡ್ತಾ ಇದ್ದೇವೆ, ಭಯೋತ್ಪಾದನೆಯನ್ನ ಏನೆಲ್ಲ ನಮ್ಮಲ್ಲಿ ಕಾಣ್ತಾ ಇದೆ, ಇದೆಲ್ಲವೂ ಕೂಡ ಆಹಾರದ ಪರಿಣಾಮ. ಆದ್ದರಿಂದಾಗಿ ಆಹಾರದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಟ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡುವುದರಿಂದಾಗಿ ನಮ್ಮ ಮನಸ್ಸು ಸಾತ್ವಿಕವಾಗ್ತದೆ. ಆ ಮನಸ್ಸು ಸಾತ್ವಿಕವಾದಾಗ ನಮ್ಮ ಪ್ರವೃತ್ತಿಗಳು ಸಾತ್ವಿಕವಾಗ್ತದೆ. ಹೀಗೆ ಇಡೀ ಸಮಾಜದ ಹಿತಕ್ಕೋಸ್ಕರವಾಗಿ ಆಹಾರದ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಬೇಕು ಅನ್ನುವಂತಹ ಸಂದೇಶವನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಯಜ್ಞ, ದಾನ, ತಪಸ್ಸು ಇವೆಲ್ಲವೂ ಕೂಡ ನಾವು ದಂಭ, ಅಹಂಕಾರದಿಂದ ನನಗೆ ಮರ್ಯಾದೆ ಬೇಕು, ನನಗೆ ಅದಾಗಬೇಕು, ನನಗೆ ಎಲ್ಲರೂ ಕೂಡ ಗೌರವವನ್ನು ಕೊಡಬೇಕು ಅನ್ನುವ ಭಾವನೆಯಿಂದ ಮಾಡಿದಾಗ ಅದು ರಾಜಸವಾಗ್ತದೆ. ಇನ್ನೊಬ್ಬರ ಸಂಹಾರಕ್ಕೋಸ್ಕರವಾಗಿ ಮಾಡಿದಾಗ ಅದು ತಾಮಸವಾಗುತ್ತದೆ. ಆದರೆ ಲೋಕಹಿತಕ್ಕೋಸ್ಕರವಾಗಿ, ಪರಮಾತ್ಮನ ತೃಪ್ತಿಗೋಸ್ಕರವಾಗಿ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡಿದಾಗ ಅದು ಸಾತ್ವಿಕವಾಗುತ್ತದೆ ಅಂತ ಹೇಳ್ತಾ ಶ್ರೀಗಳವರು ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳಿದ್ದಾರೆ. ಅದನ್ನು ನಾನು ವಿಸ್ತಾರವಾಗಿ ಹೇಳಕ್ ಹೋಗುದಿಲ್ಲ, ನೀವೇ ಓದ್ಕೊಳ್ಳಿ. ಅಲ್ಲಿ ನಾರದರು ಸಂವಾದವನ್ನ ಮಾಡ್ತಾ ಕ್ಷತ್ರಿಯರ ಜೊತೆಗೆ ಶಿಬಿ, ಪ್ರತರ್ತನ, ಅಷ್ಟಕ, ವಸುಮಂತ ಅಂತ ಹೇಳಿ ಇವರ ಜೊತೆಗೆ ಸಂವಾದವನ್ನ ಮಾಡ್ತಾ, ಅಲ್ಲಿ ಯಾರು ಸ್ವರ್ಗಕ್ಕೆ ಹೋದವರು ಮೊದಲು ಕೆಳಗೆ ಇಳಿತಾರೆ ಅಂತ ಆ ಪ್ರಶ್ನೆಯನ್ನು ಮಾಡಿದಾಗ, ಅಲ್ಲಿ ಒಬ್ಬೊಬ್ಬರೂ ಕೂಡ ಒಂದೊಂದು ರೀತಿಯಾದಂತಹ ದಾನವನ್ನು ಮಾಡಿದ್ದಾರೆ. ಅಂದ್ರೆ ಆ ದಾನದ ಹಿನ್ನೆಲೆಯಲ್ಲಿ ಅವರ ಭಾವನೆಗಳು ವಿಶಿಷ್ಟವಾಗಿದೆ, ಪ್ರತ್ಯೇಕವಾಗಿದೆ, ಆ ಭಾವನೆಗಳು ಭಿನ್ನವಾಗಿದೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅಂತಂದ್ರೆ ಶಿಬಿಯ ದಾನ. ಅವನು ತಿರ್ಯಜ್ಜಂತುವಾದಂತಹ, ನೀಚ ಜಂತುವಾದಂತಹ ಪಕ್ಷಿಗೋಸ್ಕರವಾಗಿ ತನ್ನ ಇಡೀ ಜೀವನವನ್ನೇ ಯಾವುದೇ ಒಂದು ಕಲ್ಮಶ ಇಲ್ಲದೇನೆ ಮನಸ್ಸಿನಲ್ಲಿ ಪವಿತ್ರವಾದ ಭಾವನೆಯಿಂದ ತನ್ನ ಜೀವನವನ್ನ ಪರಿತ್ಯಾಗ ಮಾಡಿದ. ಆದ್ದರಿಂದ ನಾರದರು ಹೇಳಿದ್ರು, ನಾನು ಅವನಿಗಿಂತ ಮೊದಲು ಕೆಳಗಿಳಿತೇನೆ ಹೊರತಾಗಿ ಇವನು ನಿರಂತರವಾಗಿ ಇರ್ತಾನೆ ಅಂತ ಹೇಳಿ ಅಲ್ಲಿ ಆ ಕಥೆಯನ್ನ, ಬಹಳ ಮಹಾಭಾರತದ ಕಥೆಗಳನ್ನ ಶ್ರೀಗಳವರು ಇಡೀ ಸಾರೋದ್ಧಾರದ ಅಲ್ಲಲ್ಲಿ ಬಹಳ ಆ ಸಂದರ್ಭಕ್ಕೆ ಹೊಂದಿಕೆ ಆಗುವ ರೀತಿಯಲ್ಲಿ ಅವುಗಳನ್ನು ಬಳಸಿಕೊಂಡು ನಮ್ಮ ಮನಮುಟ್ಟುವಂತೆ ಆ ಸಾರೋದ್ಧಾರವನ್ನ ನಮಗೆ ರಚಿಸಿಕೊಟ್ಟಿದ್ದಾರೆ. ಹೀಗೆ ದಾನ ತಪಸ್ಸು ಏನೇ ಕರ್ಮಗಳು ಇದು ಈಗೆಲ್ಲ ನಾವು ಮಾಡ್ತೇವೋ ಬಿಡ್ತೇವೋ ಅಂತೂ ಇದೆಲ್ಲವೂ ಕೂಡ ನಮ್ಮ ಕರ್ಮಗಳಿಗೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟದ್ದು. ನಾವು ಮಾಡುವಂತಹ ದಿನನಿತ್ಯದ ಧರ್ಮ ಮತ್ತು ವ್ಯವಹಾರ ನಿತ್ಯ ವ್ಯವಹಾರ ಅಂತ ಹೇಳಿದರು. ದಿನನಿತ್ಯದ ವ್ಯವಹಾರವು ಧರ್ಮವಾಗುತ್ತದೆ ಯಾವಾಗ ಅಂತಂದ್ರೆ ಅದು ಧರ್ಮದ ಚೌಕಟ್ಟಿನಲ್ಲಿ ಬಂದಾಗ, ಅದಕ್ಕೆ ನೀತಿ ನಿಯಮಗಳನ್ನು ಹಾಕಿಕೊಂಡಾಗ ದಿನನಿತ್ಯದ ವ್ಯವಹಾರವು ಕೂಡ ಧರ್ಮವಾಗುತ್ತದೆ ಅಂತನ್ನೋದನ್ನ ಈ ಭಾಗದಲ್ಲಿ ಬಹಳ ಸುಂದರವಾಗಿ ಶ್ರೀಗಳವರು ಪ್ರತಿಪಾದನೆ ಮಾಡಿದ್ದಾರೆ. ಇವರು ಗೀತಾಸಾರೋದ್ಧಾರದ ಇನ್ನೊಂದು ಆಕೃತಿ, ಅದು ಶ್ರೀಗಳವರು ಗೀತಾಸಾರೋದ್ಧಾರದ ಗೀತೆಯ ಇನ್ನೊಂದು ಆಕೃತಿ. ಅವರ ನಡೆ ನುಡಿಗಳೇ ನಮಗೆ ಮಾರ್ಗದರ್ಶನ ಹೇಗೆ ಇರಬೇಕು ಅಂತ ಹೇಳಿ ಇಂತಹ ಗುರುಗಳನ್ನ ಪಡೆದಂತಹ ನಾನು ಮತ್ತು ನಮ್ಮವರು ಎಲ್ಲರೂ ಕೂಡ ಧನ್ಯರು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಕೃಷ್ಣಾರ್ಪಣ ಮಸ್ತು ಅಂತ.
ನಾರಾಯಣಾಚಾರ್ಯರು ಶ್ರೀಗಳವರಿಂದ ಅನುಗ್ರಹವನ್ನು ಸ್ವೀಕಾರ ಮಾಡಬೇಕು, ಅವರಿಗೆ ಧನ್ಯವಾದಗಳು ಹೇಳ್ತಾ ಮುಂದಿನ ಪ್ರವಚನ ವಿದ್ವಾಂಸರಾದ ಶ್ರೀ ಬ್ರಹ್ಮಣ್ಯಾಚಾರ್ಯರು, ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಬ್ರಹ್ಮಣ್ಯಾಚಾರ್ಯ.
ಅಪಾದಮೌಳಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಕಾಣದ ನನ್ನನ್ನು ಕಾಣಲಿಕ್ಕಾಗಿ ಈ ಉಪನ್ಯಾಸ ಕೊಟ್ಟಿದ್ದಾರೆ ಅಂತ ನಾ ಅನ್ಕೊಳ್ತೇನೆ. ಇಷ್ಟು ಜನ ಸಭೆ ಮಧ್ಯೊಳಗೆ ನಾನು ನಿಂತರೆ ಯಾರು ಕಾಣ್ತೇನೆ, ಅದಕ್ಕೆ ಹೆಸರೆಲ್ಲರೂ ಕಾಣಲಿ ಅಂತ ಹೇಳಿ ನನಗೆ ಭಾರಿ ಆಶ್ಚರ್ಯ. ಅಂದ್ರೆ ರಣರಂಗದ ಒಳಗೆ ಕೃಷ್ಣ ಪರಮಾತ್ಮ ಭೀಷ್ಮನನ್ನ ಕೊಲ್ಲಲು ಉದ್ಯೋಗ ಮಾಡಿದಾಗ ಭೀಷ್ಮಾಚಾರ್ಯರು ನನ್ನನ್ನು ಯಾಕೆ ಕೊಲ್ತಾ ಇದ್ದಾನೆ ಅನ್ನೋದನ್ನ ತಿಳಿಸ್ತಾ ಅಲ್ಲಿ ಒಂದು ಮಾತು ಬರುತ್ತೆ, ಸ್ವನಿಯಮ ಅಪಹಾಯ ಅಂತ. ತನ್ನ ಮಾತನ್ನು ಕೂಡ ಮೀರಿ ನನ್ನ ಮಾತನ್ನ ಸತ್ಯ ಮಾಡಲಿಕ್ಕೆ ಭಗವಂತ ಚಕ್ರ ಎತ್ತದ್ದೇ ವಿನಃ ನನ್ನನ್ನ ಕೊಲ್ಲಲಿಕ್ಕಾಗಿ ಅಲ್ಲ ಅಂತ. ಈ ಮಾತುಗೂ ನನಗೂ ಈಗೇನ್ ಸಂಬಂಧ ಅಂದ್ರೆ, ನಾನು ಆ ಪಟ್ಟಿಯಲ್ಲಿ ನೋಡಿದೆ 8 ಜನರ ಹೆಸರಿತ್ತು, ಆದರೆ ಅವ್ರನ್ನೆಲ್ಲರನ್ನು ಕೆಲವರನ್ನ ಬಿಟ್ಟು ತಮ್ಮದೇ ಆಗಿರ್ತಕ್ಕಂತ ನಿಯಮವನ್ನು ಬಿಟ್ಟು ನನ್ನನ್ನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಈ ಒಂದು 2 ನಿಮಿಷ ಅವಕಾಶ ನಾನು ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ನಾನು ನೋಡಿದೆ ಆ ಪಟ್ಟಿಯೊಳಗೆ ನನ್ನ ಹೆಸರು ಬಂದ ತಕ್ಷಣ ನನಗೊಂದು ಖುಷಿ ಆಯ್ತು, ಇವತ್ತು ನನಗೂ ಒಂದು ಲೋಟ ಹಾಲು ಸಿಗತ್ತೆ ಅಂತ. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈ ಗೀತೆಯ ಹಾಲನ್ನ ಕಿವಿಯಿಂದ ಕುಡಿಯುವಂತಹ ಹಾಲು, ಅದರೊಳಗೂ ಎಂತ ಹಾಲಂದ್ರೆ ಊಟಕ್ಕಿಂತ ಕಡೆಯಲ್ಲಿ ಸಿಗುವಂತಹ ಎಲ್ಲ ಬಳದದ್ದು ಕಡೆಯಲ್ಲಿ ಒಂಚೂರು ಇರುತ್ತಲ್ಲ ಅಮ್ಮನ ಕೈ. ನಿನ್ನೆ ಅವರು ಸರ್ವ ಈ ಸುದರ್ಶನ ಪೀಠದವರು ಹೇಳಿದ್ರು ಶ್ರೀಗಳವರ ವಚನಾಮೃತ ಅಂದ್ರೆ ಅದು ಬಹಳ ಅಮ್ಮನ ಕೈಯ ಕಡೆ ತುತ್ತಿದ್ದಾಗೆ. ಹಾಗೆ ಭಗವದ್ಗೀತೆಯ ಕಡೆ ತುತ್ತು ಯತ್ರ ಯೋಗೇಶ್ವರ ಕೃಷ್ಣ, ಇದರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ ಮೊದಲ ಮತ್ತು ಕಡೆ ಶ್ಲೋಕ. ಮೊದಲ ಶ್ಲೋಕವು ಕೂಡ ಜೀವ ಕೇಳಿದ್ದು, ಉತ್ತರ ಹೇಳಿದ್ದು ಕಡೆ ಶ್ಲೋಕ, ಅದು ಜೀವ ಹೇಳಿದ್ದು. ಜೀವನಲ್ಲಿ ಹೇಳಬಹುದಾದ ಪ್ರಶ್ನೆಗೆ ಜೀವನೇ ಉತ್ತರವನ್ನು ಕಂಡುಕೊಳ್ಳಬೇಕಾದರೆ ಜೀವರಲ್ಲಿ ನಡೆಯುವ 2 ದ್ವಂದ್ವಾದ್ವಂದ್ವಗಳ ಪ್ರಶ್ನೆಗೆ ಭಗವಂತನ ಅನುಗ್ರಹ ಜೀವೋತ್ತಮರ ಅಂತರ್ಯಾಮಿಯಾದ ಸರ್ವೋತ್ತಮನ ಮಾತು ಕೇಳಿದಾಗ ಜೀವನಲ್ಲಿ ಹೇಳಬಹುದಾದ ಪ್ರಶ್ನೆಗಳಿಗೆ ಜೀವನಲ್ಲೇ ಉತ್ತರ ಸಿಗುತ್ತೆ ಎನ್ನಲಿಕ್ಕೆ ಮೊದಲ ಜೀವ ಧೃತರಾಷ್ಟ್ರ ಪ್ರಶ್ನೆ ಎತ್ತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಇದು ಪ್ರಶ್ನೆ ನಾವೆಲ್ಲ ತಿಳಿದದ್ದೊಂದು, ಅದರ ಅಂತರಾಳನೇ ಒಂದು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಪಾಂಡವರು ಏನು ಮಾಡಿದರು ಸಂಜಯ ಅಂತ ಪ್ರಶ್ನೆ. ಇದು ಎಷ್ಟು ಹೇಗಿದೆ ಅಂದ್ರೆ ಅಲ್ಲಿ ಯುಯುತ್ಸವ ಅಂತಿದೆ, ಯುದ್ಧವನ್ನ ಮಾಡಬೇಕು ಅಂತ ಅತಿ ಉತ್ಕಟವಾದ ಇಚ್ಛೆ ಉಳ್ಳವರು ರಣರಂಗದಲ್ಲಿ ಏನು ಮಾಡಿದರು ಈಗ ಯಾರು ಕೇಳ್ತಾರಾ? ಚೆನ್ನಾಗಿ ಎಕ್ಸಾಮ್ ಓದ್ಕೊಂಡು ಹೋದ ಹುಡುಗ ಎಕ್ಸಾಮ್ ಅಲ್ಲಿ ಏನ್ ಮಾಡ್ದ ಅಂತ ಯಾರು ಕೇಳ್ತಾರಾ? ಹಾಗಾದ್ರೆ ಕೇಳಿದ್ರೆ ಏನರ್ಥ? ನಮ್ಮನೆಗೂ ಹುಡುಗ ಬಂದಾಗ ನಾವು ಕೇಳ್ತೀವಿ ಎಕ್ಸಾಮ್ ಹೋಗಿದ್ಯಲ್ಲ ಏನ್ ಮಾಡ್ದೆ. ಅದರ ಮುಖ್ಯವಾದ ತಾತ್ಪರ್ಯ ಏನಂದ್ರೆ ಹೇಗೆ ಮಾಡ್ದೆ, ಹೇಗೆ ಮಾಡ್ದೆ, ಅದರ ಫಲ ಏನು ಅನ್ನೋದು. ಅದಕ್ಕೆ 18 ಅಧ್ಯಾಯಗಳಲ್ಲಿ ಕೇಳಿದ ಒಂದು ಪ್ರಶ್ನೆಗೆ ಎಷ್ಟು ದೊಡ್ಡ ಉತ್ತರ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇದು ನಿನ್ನೊಬ್ಬನ ಪ್ರಶ್ನೆ ಅಲ್ಲ, ಅವನು ಕುರುಡ ಪ್ರಶ್ನೆ ಮಾಡಿದ, ನಾವು ಕಣ್ಣಿದ್ದವು ಕುರುಡರು. ಯಾಕೆಂದ್ರೆ ಅವನಿಗೆ ಅಂತರಂಗದ ಒಳಗೂ ಕಾಣಲಿಲ್ಲ, ಬಹಿರಂಗದ ಒಳಗೂ ಕಾಣಲಿಲ್ಲ, ಹಾಗಾಗಿ ನಾವು ಅಂತರಂಗದಲ್ಲೂ ಕಂಡಿಲ್ಲ, ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡ. ಹಾಗಾದ್ರೆ ನಿಜವಾಗಿಯೂ ಧೃತರಾಷ್ಟ್ರರು ಅಂದ್ರೆ ನಾವೇ, ಅವನು ರಾಷ್ಟ್ರವನ್ನ ಧೃತ ಹಿಡಿದಿದ್ದ, ನಾವು ಮನೆ ಮಠ ಅನ್ನೋದನ್ನ ಹಿಡಿದಿದ್ದೇವೆ. ನಾವು ಧೃತರಾಷ್ಟ್ರೇ, ಅವನು ಕಣ್ಣಿಲ್ಲದ ಧೃತರಾಷ್ಟ್ರ, ನಾವು ಕಣ್ಣಿದ್ದು ಭಗವಂತನನ್ನ ಅರಿಯಲಾರದ ಧೃತರಾಷ್ಟ್ರರು. ನಮ್ಮಲ್ಲೂ ಎದ್ದ ಪ್ರಶ್ನೆ, ನಾವು ಈ ಸಂಸಾರ ಅನ್ನೋ ರಣರಂಗದಲ್ಲಿ ಬಂದಿದ್ದೇವೆ, ಏನ್ ಮಾಡ್ತಾ, ನಮಗೂ ಇಚ್ಛೆ ಇದೆ, ಎಲ್ಲ ಇದೆ, ಆದರೆ ಜೀವನಿಗೆ ಇಚ್ಛೆ ಎಲ್ಲ ಪ್ರಯತ್ನ ಎಲ್ಲ ಇದೆ ಭಗವಂತನ ಅನುಗ್ರಹದಿಂದ. ಆದ್ರೆ ಏನು ಮಾಡಿದ, ಏನು ಮಾಡಿದರೆ ಆ ರಣರಂಗದ ಒಳಗೆ ಗೆಲ್ಲಬಹುದು. ಕನಕದಾಸರು ಹೇಳ್ತಾರೆ, ನಮ್ಮ ಜೀವನದೊಳಗೆ ನಮಗೇನು ಆಸೆ ಇರಬೇಕು, ಬಿದ್ದು ಬಗದ ಅನೇಕ ಜನ್ಮ, ಬದ್ಧನಾಗಿ ಕಲುಷದಿಂದ ಬಿದ್ದಿದ್ದೇವೆ, ಬಿದ್ದವರು ನಾವು ಎದ್ದು ಗೆಲುವನ್ನ ಸಾಧಿಸಬೇಕಾದ್ರೆ ಕಿಮ ಕುರುವತ ಸಂಜಯ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ಏನೇನೋ ಮಾಡಬೇಕು ಅಂತ ಹೇಳಿದ ಕೃಷ್ಣ. ಅದು ಏನೇನ್ ಮಾಡ್ಬೇಕು ಅಂತ ಅವರೆಲ್ಲ ಇಷ್ಟೊತ್ತು ತನಕ ಹೇಳಿದ್ರು. ಕಡೆಗೆ ಸಂಜಯೋವಾಚ, ಮೊದಲು ಧೃತರಾಷ್ಟ್ರೋವಾಚ, ಲಾಸ್ಟ್ ಶ್ಲೋಕ ಸಂಜಯೋವಾಚ. ಸಂಜಯ ಹೇಳ್ತಾ ಇದ್ದಾನೆ, ನೀನು ಸಮ್ಯಕ್ ಜಯ, ನನ್ನ ಹಾಗೆ ನೀನು ಜಯ ಹೊಂದಬೇಕಾದ್ರೆ, ಎಲ್ಲಿದ್ರು ಯಾವುದು ಬಾಧ ನಿನಗಾಗಬಾರದು ಅಂತಾದ್ರೆ, ಭಗವಂತನ ಅನುಗ್ರಹ ಆಗಬೇಕಂದ್ರೆ ಇದನ್ ಮಾತ್ರ ತಿಳ್ಕೊ. ಏನು, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ ಭೂತ ಧ್ರುವಾನಿ ತಿರ್ಮ ತಿರ್ಮಮ. ಇದು ತುಂಬಾ ಚೆನ್ನಾಗಿದೆ. ಈ ಶ್ಲೋಕದ ಅರ್ಥ ಎಲ್ಲ ನಿಮ್ಗೆ ಗೊತ್ತಿದೆ, ನನಗಿಂತೂ ಚೆನ್ನಾಗಿಯೇ ಗೊತ್ತಿದೆ. ಆದ್ರೆ ನಾನು ಇದರಲ್ಲಿ ಹೇಳುವ ಪ್ರಯತ್ನ ನಂದಿಷ್ಟೇ. ಕೃಷ್ಣ ಹೇಳ್ತಾ ಇದ್ದ, ಸಂಜಯ ಹೇಳ್ತಾ ಇದ್ದಾನೆ, ಎಲ್ಲಿ ಯೋಗವನ್ನು ಬಲ್ಲವರಿಗೆಲ್ಲ ಸ್ವಾಮಿಯಾದ ಭಗವಂತ ಇದ್ದಾನೋ, ಎಲ್ಲಿ ಪಾರ್ಥ ಧನುರ್ಧರ ಪಾರ್ಥ ಇದ್ದಾನೋ, ಅಲ್ಲಿ ಶ್ರೀ ಜಯ ನ್ಯಾಯ ನೀತಿ ಎಲ್ಲ ಅಲ್ಲಿದೆ ಅನ್ನೋದು ನನ್ನ ಬುದ್ಧಿ, ನನಗೆ ಹೀಗೆ ಅನ್ನಿಸ್ತಾ ಇದೆ. ಮತಿರ್ಮಮ, ನನ್ನ ಬುದ್ಧಿ ಹೀಗೆ ಅನ್ನಿಸ್ತಾ ಇದೆ, ಎಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಜಯ ಅಂತ. ಇದಿಷ್ಟ ಅಂದ್ರೆ ಯಾರಿಗ ಗೊತ್ತಿಲ್ಲ ಇದರ್ಥ. ಇದ್ರೊಳಗೆ ನಾವು ನೋಡ್ಬೇಕಿರೋದು ಅಂದ್ರೆ ಯೋಗೇಶ್ವರ ಕೃಷ್ಣ. ಯೋಗ ಅಂದ್ರೆ ಏನು, ಕೃಷ್ಣನೇ ಅದರ ಉತ್ತರವನ್ನ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಯೋಗ ಕರ್ಮಸು ಕೌಶಲಂ, ಯಾವ ಕರ್ಮವನ್ನ ಹೇಗೆ ಮಾಡಿದರೆ ಅದು ಭಗವಂತನ ಆರಾಧನೆ ಆಗತ್ತೆ ಅಂತ. ಕರ್ಮ ಕೇವಲ ಕರ್ಮವಾದರೆ ಅದು ಪ್ರಾರಬ್ಧ ಕರ್ಮದಲ್ಲೇ ಪರ್ಯವಸಾನ ಆಗತ್ತೆ, ಅಥವಾ ಕರ್ಮವನ್ನ ನಾನು ಮಾಡಿದೆ ಅಂತ ಹೇಳಿ ಕರ್ಮ ಮತ್ತೆ ಫಲ ಎರಡೂ ನಾವೇ ಇಟ್ಕೊಂಡ್ರೆ ಭಾರಿ ತೊಂದರೆ. ಯಾಕೆಂದ್ರೆ ನೋಡಿ, ಕರ್ಮದ ಯೋಗ ಅಂದ್ರೆ ಅದು ಕರ್ಮ ಮಾಡಿರ್ಬೇಕು, ಆದರೆ ಫಲವನ್ನು ಮಾತ್ರ ನನಗೆ ಅಂತ ಅನ್ನಬಾರದು. ಕರ್ಮ ತ್ಯಾಗ ಬೇಡ, ಕರ್ಮದ ಫಲವನ್ನು ಮಾತ್ರ ತ್ಯಾಗ ಮಾಡಿ. ತ್ಯಾಗ ಮಾಡುವವರಿಗೆ ಯೋಗ ಫ್ರೀ. ಯಾರು ಕರ್ಮದ ಫಲವನ್ನ ಭೋಗ ಮಾಡ್ತಾರೆ ಅವರಿಗೆ ಸಂಸಾರ ಅನ್ನುವ ರೋಗ ಫ್ರೀ. ಹಾಗಾದ್ರೆ ನಿಮಗೆ ರೋಗ ಬೇಕಾ, ಫಲವನ್ನು ನೀವೇ ಇಟ್ಕೊಳ್ಳಿ. ಆದ್ರೆ ಯೋಗ ಬೇಕಾ, ಯೋಗೇಶ್ವರನಾದ ನನ್ನ ಅನುಗ್ರಹ ಬೇಕಾ, ನಾನು ನಿಮ್ಮ ಪಕ್ಷ ವಹಿಸಬೇಕಾ, ನಾನು ನಿಮ್ಮಲ್ಲಿ ನಿಂತು ನೀವು ಮಾಡುವ ಕರ್ಮ ಯೋಗ ಆಗುವ ಹಾಗೆ ನಾನು ನಡೆಸಬೇಕಾ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗಬೇಕಾ, ಹಾಗಾದ್ರೆ ನಾನು ನಿಮ್ಮಲ್ಲಿ ನಿಲ್ಬೇಕು, ನಾನು ನಿಮಗೆ ದಿಯೋ ಯೋನ ಪ್ರಚೋದಯಾತ್ ಕೊಡಬೇಕಾ. ಹಾಗಾದ್ರೆ ಕೊಡಬೇಕಾದ್ರೆ ನೀವು ಬರೀ ಪಾರ್ಥರಾದ್ರೆ ಸಾಲದು. ಪಾರ್ಥ ಅಂದ್ರೆ ಯಾರೋ ಕುಂತಿ ಮಗ ಅಲ್ಲರಿ, ಆ ಪಾರ್ಥನ ಹೇಳಿದ್ದಲ್ಲ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್, ಅವನೊಬ್ಬ ನನ್ನ ಉಪದೇಶ ಮಾಡಿದ್ದಲ್ಲ, ಅವನಿಗಾಗಿ ಅಲ್ಲ, ಎಲ್ಲ ಮನುಕುಲಕ್ಕಾಗಿ ಭಗವಂತ ಕೊಟ್ಟ ಈ ದಿವ್ಯ ಸಂದೇಶ. ಪಾರ್ಥ ಅಂದ್ರೆ ಪೃಥ್ವಿಗೆ ಸಂಬಂಧಪಟ್ಟವರು. ಪೃಥ ಅಂದ್ರೆ ಕುಂತಿ ಅಲ್ಲಾದರೆ ಪೃಥ್ವಿಯಲ್ಲಿ ಬಂದ ನಾವೆಲ್ಲರೂ ಪಾರ್ಥರೇ. ನಾವು ಬರೀ ಭೂಮಿಲಿ ಬಂದ್ರೆ ಸಾಲದು, ಜನ್ಮ ತಾಳಿದರೆ ಸಾಲದು. ಕೃಷ್ಣನ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ಇದನ್ನೇ ಆಚಾರ್ಯರು ಸಂಗ್ರಹವಾಗಿ ಕೊಡ್ತಾರೆ, ನಿಜಂ ಕರ್ಮ ಕುರು ನಿಯತಂ ಭುಂಕ್ಷ್ವ ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ನಿನ್ನ ಪಾಲಿನ ಕರ್ಮವನ್ನ ಮಾಡು. ಮಾಡು ಅಂತ ತಕ್ಷಣ ಮಾಡ್ಲಿಕ್ಕೂ ಆಗಲ್ಲ. ಇದ್ರಲ್ಲಿ ತುಂಬಾ ಚೆನ್ನಾಗಿರೋ ವಾಕ್ಯ ಅಂದ್ರೆ, ಧನುರ್ಧರ ಎತ್ರ ಪಾರ್ಥೋ ಧನುರ್ಧರ, ಧನುಸ್ಸನ್ನು ಧಾರಣೆ ಮಾಡಿದ, ಯುದ್ಧವನ್ನು ಮಾಡಿದ ಅಂತಿಲ್ಲ, ಧನುಸ್ಸನ್ನು ಹಿಡಿದ್ರೆ ಸರ್. ಇದನ್ನೇ ಆಚಾರ್ಯರಂತಾರೆ, ಯತತೋಪಿ ಹರೆ, ನೀವು ಸುಮ್ ಟ್ರೈ ಮಾಡಿ. ಇಂದ ನೀವು ನಿಮ್ಮ ನಿಮ್ಮ ಕರ್ಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಾಕು. ಯಾಕೆಂದ್ರೆ ನಾವ್ಯಾರು ನಮ್ಮ ಕರ್ಮವನ್ನ ಫುಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. ದಶಾಂಶತೋ ಮನುಷ್ಯ, ನಾವ್ ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಗೆ 10% ಪುಣ್ಯ. ಯಾಕೆಂದ್ರೆ ನಮ್ಮಲ್ಲಿ ನಿಜವಾಗಿ ನಿಂತು ಮಾಡಿಸುವವರು ನವಕೋಟಿ ದೇವತೆಗಳು. ತತ್ವಾಭಿಮಾನಿನ ನವಕೋಟೆಯ 9 ಕೋಟಿ ಜನ ದೇವತೆಗಳು ನಿಂತು ಮಾಡಿಸಿದ್ರೆ ಉಂಟು, ಇಲ್ದೇದ್ರಿಲ್ಲ. ಹಾಗಾದ್ರೆ ಮಾಡಿಸೋದು ಅವನೇ. ಹಾಗಾಗಿ ನಾವು ಮಾಡೋರಲ್ಲ, ನಾವು ಮಾಡುವ ಪ್ರಯತ್ನ ಮಾಡಿದ್ರೆ ಸಾಕು. ನೀವೇನಂದ್ರೆ ಸಂಧ್ಯಾವನೆ ಮಾಡ್ತೀನಿ ಅಂತ ಪಾತ್ರೆ ಇಟ್ಕೊಂಡ್ರೆ ಪುಣ್ಯ ಅಂತ. ಸಂಧ್ಯಾವನೆ ಮಾಡಿ ಮಾಡಲೇಬೇಕು, ಇಟ್ಕೊಂಡ್ರೆ ಒಂದು ಪುಣ್ಯ. ಕೆಲವು ಏನು ಮಾಡಲೇಬೇಕು, ಮಾಡಬೇಕಾದ ಕರ್ತವ್ಯ ಕರ್ಮಗಳಿದೆ, ನಿಮ್ಮ ನಿಮ್ಮ ಜಾತಿ ನಿಮ್ಮ ನಿಮ್ಮ ವರ್ಣಕ್ಕೆ ಸಂಬಂಧಪಟ್ಟ ಕರ್ಮವನ್ನ ಮಾಡುವ ಪ್ರಯತ್ನ ಮಾಡಿದ್ರೆ ಸಾಕು, ನಿಮ್ ಕೈ ನಾ ಹಿಡಿತೀನಿ. ನೋಡಿ, ಮಗು ಕೆಳಗೆ ನಡೀತಾ ಇರುತ್ತೆ, ಅಮ್ಮ ಮಾಡಿ ಮೇಲೆ ನಿಂತಿರ್ತಾಳೆ, ಮಗುಗೆ ಮೆಟ್ಲು ಹತ್ತಬೇಕು ಅನ್ನುವ ಇಚ್ಛೆ ಬಂದು ಒಂದು ಮೆಟ್ಟಲನ್ನು ಮುಟ್ಟಿದರೆ ಸಾಕು, ಭಗವಂತ ತಾಯಿ ಯೋನಪ್ಪಿತ ಜನಿತ ಅವನು ಎಲ್ಲ ಮೆಟ್ಟಲು ತಾನೇ ಇಳಿದು ಮಗುವನ್ನ ಕೈ ಹಿಡಿದು ಮೇಲೇರಿಸುವಂತೆ. ನಾವು ಮಾಡಬೇಕಾಗಿ ಇವಾಗ ನೀವು ಬೆಳಗ್ಗೆಯಿಂದ ಮಾಡಿರೋ ಒಂದೇ ಮೊದಲು ಮೆಟ್ಲು ಯಾವುದು? ಶ್ರವಣ. ಪ್ರಹ್ಲಾದರಾಜ ಹೇಳ್ತಾರೆ ದೇವರನ್ನ ನೋಡ್ಲಿಕ್ಕೆ ಇರೋದು ಒಂಬತ್ತೇ ಮೆಟ್ಲು, ಅದು ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಇದರಲ್ಲಿ ನಿಮ್ ಪ್ರಯತ್ನ, ನೀನು ಪೃಥ್ವಿಗೆ ಬಂದಿದ್ಯಾ, ಮೊದಲು ಕೇಳಪ್ಪ, ಕಿವಿ ಹಾಕು. ವೇದದ ಮೊದಲ ಮಂತ್ರ ಭದ್ರಂಕರಣೆ ಬಿಶೃಣು ಯಾಮದೇವ, ದೇವರ ಬಗ್ಗೆ ಕೇಳು. ಅದನ್ನೇ ಕೇಳಿದ ಸಂಜಯ, ಹೇಳಿದ ಧೃತರಾಷ್ಟ್ರ, ಕೇಳಿದ ಕೃಷ್ಣ, ಹೇಳಿದ ಅರ್ಜುನ, ಕೇಳಿದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂದ. ಹಾಗ ನಿಮಗೂ ಸ್ಮೃತಿ ಬರಬೇಕು, ಭಗವಂತ ದೊಡ್ಡವ, ನೀನು ಈಶ, ನಾನು ದಾಸ, ಈ ಎಲ್ಲ ಸ್ಮೃತಿ ಬರಬೇಕಂದ್ರೆ ಮೊದಲು ವಿದ್ಯಾಪೀಠದ ಕಡೆ ಮುಖ ಮಾಡ್ಕೊಂಡು ಹೊರಡು, ಒಂದು ಹೆಜ್ಜೆ ಹಾಕು. ಹೆಜ್ಜೆ ಹಾಕಿದ್ದು ಪುಣ್ಯ, ಯತತೋಪಿ ಹರೆ. ಹಾಗೆ ಧನುಸ್ಸನ್ನು ಹಿಡಿದ ಪಾರ್ಥನಂದ್ರೆ ನಾವು ಕ್ರಿಯಾ ಮಾಡ್ಲಿಕ್ಕೆ ಹೊರಟವರು. ಶ್ರವಣ ಅನ್ನೋ ಒಂದೇ ಒಂದು ನೀವು ಮಾಡಿದ್ರೆ ಈಗೆಲ್ಲ ಫ್ರೀ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ನಮ್ದೇ ಏನು ಕರುಣಾ ಅನ್ನಿದೆಯೋ, ನೀವು ಒಂದು ಮಾಡಿದ್ರೆ, ಶ್ರವಣ ಮಾಡಿದ್ರೆ ಎಂಟು ಫ್ರೀ ಅಂತಾನೆ. ಒಂದು ನೀವು ಪ್ರಯತ್ನ ಮಾಡಿದ್ರೆ ಉಳಿದ ಎಂಟನ್ನು ನಾನು ಕೊಡ್ತೇನೆ ಅನ್ನುವಂತೆ ಯತತೋಪಿ ಹರೆ ಪದ ಸಂಸ್ಮರಣೆ ಅಂತ ಏನು ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಮಾತನ್ನು ಹೇಳಿ, ಯಾಕೆಂದ್ರೆ ಇದು ಸಿಕ್ಕಿದ್ದೆ ನನಗೆ ಅಪರೂಪ, ಅದರಿಂದ ಸಿಕ್ಕಾಗಿ ಬಿಡಬಾರ್ದು. ಒಂದೇ ಲಾಸ್ಟ್ ಮಾತಂದ್ರೆ, ಕೃಷ್ಣ ಎಲ್ಲೋ ಭಗವದ್ಗೀತೆ ಎಲ್ಲೋ ಯಾವ ರಥವೋ ನಾವು ನೋಡ್ಲಿಲ್ಲ. ಯಾವಾಗ್ಲೂ ಶಾಸ್ತ್ರದಲ್ಲಿ ನಾಲ್ಕು ಅನುಬಂಧ ಚತುಷ್ಟಯ ಬಹಳ ಮುಖ್ಯ, ಆ ಮೂರಕ್ಕಿಂತಲೂ ನಾಲ್ಕನೇದೇ ಬಹಳ ಮುಖ್ಯ. ಅದೇನಂದ್ರೆ ಸಂಬಂಧ, ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ. ಭಗವದ್ಗೀತೆಗೂ ನಮಗೂ ಸಂಬಂಧ ಎಲ್ಲಿ ಒಳಗೂ ತಿಳ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮಗೆ ಭಗವದ್ಗೀತೆ ಒಳಗೆ ಇನ್ವಾಲ್ವ್ಮೆಂಟ್ ಬರಲ್ಲ. ಇನ್ವಾಲ್ವ್ಮೆಂಟ್ ಬರದೇ ಇದ್ರೆ ನೀವು ಅನುಭವಕ್ಕೆ ತಂದ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ನಮಗೂ ಈ ಭಗವದ್ಗೀತೆ ಸಂಬಂಧ ಅಂದ್ರೆ ಯಾರೋ ಪಾರ್ಥ ಯಾರೋ ಪಾರ್ಥ ಸಾರಥಿ ಅಲ್ಲ, ಈ ಪಾರ್ಥ ಸಾರಥಿ ನಾವಾಗ್ಬೇಕು. ಪಾರ್ಥ ಅಂದ್ರೆ ಮಣ್ಣಿಂದ ಕಾಯ, ಈ ದೇಹ ಆಗಿರೋದೇ ಮಣ್ಣಿಂದ, ಅವನೆಲ್ಲ ಪಾರ್ಥ ನಾವೇ. ನಮ್ಮ ಜೀವನ ರಥ, ದೇಹ ರಥಕ್ಕೆ ದೇವರನ್ನ ಸಾರಥಿ ಮಾಡ್ಬೇಕು. ಜೀವನದಲ್ಲಿ ನಾವೇ ಮುಂದ್ ಮುಂದ್ ಹೋಗ್ತೀವಿ, ಅದಕ್ಕೆ ಎಲ್ಲ ಹೊಡೆತಗಳನ್ನು ನಾವೇ ತಿಂತೀವಿ. ಅರ್ಜುನ ಮುಂದ್ ಅವನು ಬಿಟ್ಟ, ತಾನು ಹಿಂದ್ ನಿಂತ. ಹಾಗೆ ಜೀವನದಲ್ಲಿ ನಾವು ಕೃಷ್ಣನ್ ಮುಂದ್ ಬಿಡ್ಬೇಕು. ನಮ್ಮನ್ನೇ ತಾರ, ನೀನೇ ಸ್ವಾಮಿ, ನೀ ಮುಂದೆ ನಾನ್ ಹಿಂದೆ ಅಂತ ಹೇಳಿ ಭಗವಂತ ನನ್ನ ಮುಂದಿಟ್ಕೊಂಡ್ರೆ ದುರಿತಗಳಟ್ಟುವನು ದೂರದಲ್ಲಿ. ಏನೆಲ್ಲ ಭೀಷ್ಮಾಚಾರ ದ್ರೋಣಾಚಾರ ಬರೀ ಆಚಾರದೆ ಅಲ್ಲೂ ಕಾಟ, ಏನ್ ಬಾಣ ಹೊಡೆದ್ರು ಎಲ್ಲಾ ಬಾಣ ಗುರಿ ಇಟ್ಟದ್ದು ಅರ್ಜುನಿಗೆ, ಎಲ್ಲಾ ಪ್ರಾಬ್ಲಮ್ ಬರೋದು ಜೀವನಿಗೆ. ಆದ್ರೆ ದೇವರನ್ನ ಮುಂದಿಟ್ಕೊಂಡ್ರೆ ದೇವರು ನೋಡಿದ ತಕ್ಷಣ ಎಲ್ಲಾ ಬಾಣಗಳು ಕೆಳಗ್ ಬಿದ್ದ ಹೋಗ್ಬಿಟ್ಟಂತೆ. ಹಾಗೆ ಅರ್ಜುನನ ಕೂದಲು ಕೊಂಕು ಇಲ್ಲ, ದುರಿತಗಳಟ್ಟುವನು ದೂರದಲ್ಲಿ. ಹೀಗಾಗ್ಬೇಕಾ ಎತ್ತರ ಯೋಗೇಶ್ವರ ಕೃಷ್ಣ ಅಂತ ಹೇಳ್ತಾ ಈ ಒಂದು ಸಭೆ ಒಳಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಗಳವರಿಗೆ ನಾನು ಚಿರಋಣಿ ಅಂತ ಹೇಳ್ತಾ ಕೃಷ್ಣ.
ಈ ದಿವಸ ಗೀತಾ ಜಯಂತಿ ಪ್ರಯುಕ್ತ ಬೆಳಗ್ಗೆ ಸುಮಾರು 10:30 ಗೀತಾ ಪ್ರವಚನ ಮಾಲಿಕೆ ಪ್ರಾರಂಭ ಆಗಿ ಸುಮಾರು 27 ವಿದ್ವಾಂಸರಿಂದ ಇದುವರೆಗೆ ಗೀತಾ ಪ್ರವಚನದ ಧಾರೆ ಹರಿದು ಬಂದಿದೆ. ಅದರ ಕೊನೆಯ